ಪಾಠ 14. ದೇವರು ಒಂದು ಸಂಘಟನೆಯ ಏರ್ಪಾಡು ಮಾಡಿರುವುದೇಕೆ? 1. ಪ್ರಾಚೀನ ಇಸ್ರೇಲ್ ಜನಾಂಗವನ್ನು ದೇವರು ಸ್ವಂತ ಜನರನ್ನಾಗಿ ಆರಿಸಿದ್ದೇಕೆ? ದೇವರು ಪ್ರಾಚೀನ ಕಾಲದಲ್ಲಿ ಅಬ್ರಹಾಮ ಎಂಬವನ ವಂಶವನ್ನು ಆರಿಸಿಕೊಂಡು ನೀತಿ ನಿಯಮಗಳನ್ನು ಕೊಟ್ಟು ಆ ಜನಾಂಗಕ್ಕೆ ಇಸ್ರೇಲ್ ಎಂದು ಹೆಸರಿಟ್ಟನು. ಆ ಜನಾಂಗದವರಿಗೆ ಮಾತ್ರ ತನ್ನ ಧರ್ಮಶಾಸ್ತ್ರವನ್ನು ಕೊಟ್ಟು ಸತ್ಯಾರಾಧನೆಯ ಏರ್ಪಾಡು ಮಾಡಿದ್ದನು. ಅದಕ್ಕೆ ಕಾರಣವೂ ಇತ್ತು. ಏನೆಂದರೆ, ಆ ಜನಾಂಗದಿಂದ ಭೂಮಿಯ ಎಲ್ಲಾ ಜನಾಂಗಗಳು ಆಶೀರ್ವಾದ ಹೊಂದಬೇಕೆಂದೇ.
ಆದಿಕಾಂಡ 22:18 ಹೇಳುತ್ತದೆ, ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆಯಿಟ್ಟು ಹೇಳಿದ್ದಾನೆ.
ದೇವರು ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡದ್ದು ತನ್ನ ಕುರಿತು ಇತರ ಜನಾಂಗಕ್ಕೆ ಸಾಕ್ಷಿ ನೀಡುವುದಕ್ಕಾಗಿ. ಪ್ರಾಚೀನ ಇಸ್ರೇಲ್ನ ಇತಿಹಾಸವನ್ನು ಕೆದಕುವುದಾದರೆ ದೇವರ ವಿಧಿನಿಯಮಗಳನ್ನು ಪಾಲಿಸುವುದರ ಪ್ರಯೋಜನ ಏನೆಂದು ತಿಳಿಯುತ್ತದೆ. ನಿಜಕ್ಕೂ ಇಸ್ರೇಲ್ ಜನಾಂಗವನ್ನು ನೋಡಿ ಇತರ ಎಲ್ಲಾ ಜನಾಂಗದವರು ಸತ್ಯ ದೇವರಾದ ಯೆಹೋವನ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಿತ್ತು.
ಯೆಶಾಯ 43:10 ಹೇಳುತ್ತದೆ, ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರೂ ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ವಚನ 12 ಹೇಳುತ್ತದೆ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು.
2. ಸತ್ಯ ಕ್ರೈಸ್ತರ ಸಂಘಟನೆ ಏಕಿದೆ? ಇಸ್ರೇಲ್ ಜನರು ತನ್ನ ಮಾತನ್ನು ಕೇಳದ ಕಾರಣ ಯೆಹೋವ ದೇವರು ಅವರಿಗೆ ಬದಲಾಗಿ ಕ್ರೈಸ್ತ ಸಭೆಯನ್ನು ಆರಿಸಿಕೊಂಡನು. ಈಗ ಇಸ್ರೇಲ್ ಜನಾಂಗವಲ್ಲ, ಸತ್ಯ ಕ್ರೈಸ್ತರು ಯೆಹೋವ ದೇವರ ಕುರಿತು ಸಾಕ್ಷಿ ನೀಡುತ್ತಿದ್ದಾರೆ.
ಅಪೋಸ್ತಲರ ಕಾರ್ಯಗಳು 15:14 ಹೇಳುತ್ತದೆ, ದೇವರು ಅನ್ಯ ಜನಾಂಗಗಳೊಳಗಿಂದ ತನ್ನ ಹೆಸರಿಗಾಗಿ ಒಂದು ಪ್ರಜೆಯನ್ನು ಆರಿಸಿಕೊಳ್ಳಲು ಹೇಗೆ ಮೊದಲ ಬಾರಿಗೆ ಅವರ ಕಡೆಗೆ ಗಮನಹರಿಸಿದನು ಎಂಬುದನ್ನು ಸಿಮಿಯೋನನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ವಚನ 17 ಹೇಳುತ್ತದೆ, ಹೀಗೆ ಈ ಮನುಷ್ಯರಲ್ಲಿ ಉಳಿದವರು ನನ್ನ ಹೆಸರಿನಿಂದ ಕರೆಯಲ್ಪಡುವ ಜನರೊಂದಿಗೆ, ಅಂದರೆ ಎಲ್ಲ ಜನಾಂಗಗಳ ಜನರೊಂದಿಗೆ ಸೇರಿ ಯೆಹೋವನನ್ನು ಅತ್ಯಾಸಕ್ತಿಯಿಂದ ಹುಡುಕುವರು ಎಂದು ಇದನ್ನೆಲ್ಲ ನಡೆಸುತ್ತಿರುವ ಯೆಹೋವನು ನುಡಿಯುತ್ತಾನೆ.
ಯೇಸು ತನ್ನ ಶಿಷ್ಯರನ್ನು ಕ್ರೈಸ್ತ ಸಭೆಯಾಗಿ ಸಂಘಟಿಸಿದ್ದು ಭೂಮಿಯಾದ್ಯಂತ ಎಲ್ಲಾ ಜನರಿಗೆ ಸುವಾರ್ತೆ ತಿಳಿಸಲು ಹಾಗೂ ಶಿಷ್ಯರನ್ನಾಗಿ ಮಾಡಲು. ದುಷ್ಟಲೋಕದ ಅಂತ್ಯ ಹತ್ತಿರವಾಗಿರುವ ಈ ಸಮಯದಲ್ಲಿ ಆ ಕೆಲಸ ತೀವ್ರಗತಿಯಲ್ಲಿ ಸಾಗುತ್ತಿದೆ. ಮಾತ್ರವಲ್ಲ, ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ವಿವಿಧ ದೇಶಗಳ ಲಕ್ಷಾಂತರ ಜನರನ್ನು ಐಕ್ಯಗೊಳಿಸಿದೆ. ಅವರೆಲ್ಲರೂ ಒಂದೇ ಕುಟುಂಬದಂತೆ ಯೆಹೋವ ದೇವರನ್ನು ಆರಾಧಿಸುತ್ತಿದ್ದಾರೆ. ಸತ್ಯ ಕ್ರೈಸ್ತರು ಈ ರೀತಿಯಲ್ಲಿ ಸಂಘಟಿತರಾಗಿರುವುದು ಪರಸ್ಪರ ಪ್ರೋತ್ಸಾಹ ಹಾಗೂ ನೆರವು ನೀಡುವುದಕ್ಕಾಗಿ. ಪ್ರಪಂಚದಾದ್ಯಂತ ಇರುವ ಇವರ ಸಭೆಗಳಲ್ಲಿ ಒಂದೇ ರೀತಿಯ ಬೈಬಲ್ ಉಪದೇಶ ಕಾರ್ಯಕ್ರಮ ನಡೆಯುತ್ತದೆ.
ಇಬ್ರಿಯ 10:24-25 ಹೇಳುತ್ತದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುವಂತೆಯೂ ಸತ್ಕಾರ್ಯಗಳನ್ನು ಮಾಡುವಂತೆಯೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಬರುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾ ಇರೋಣ. ಆ ದಿನವು ಸಮೀಪಿಸುತ್ತಾ ಇದೆ ಎಂಬುದನ್ನು ನೀವು ನೋಡುವಾಗ ಇದನ್ನು ಇನ್ನಷ್ಟು ಹೆಚ್ಚು ಮಾಡಿರಿ.
3. ನವೀನ ಕಾಲದಲ್ಲಿ ಯೆಹೋವನ ಸಾಕ್ಷಿಗಳ ಆರಂಭ ಯಾವಾಗಾಯಿತು? ನವೀನ ಕಾಲದಲ್ಲಿ ಯೆಹೋವನ ಸಾಕ್ಷಿಗಳ ಸಂಘಟನೆ ಆರಂಭವಾದದ್ದು ಸುಮಾರು 1870 ಸಮಯದಲ್ಲಿ. ದೇವರ ಕುರಿತು ಬೈಬಲ್ನಲ್ಲಿರುವ ಅನೇಕ ಸತ್ಯಗಳು ಮುಚ್ಚಿಹೋಗಿದ್ದ ಆ ಸಮಯದಲ್ಲಿ ಬೈಬಲ್ ವಿದ್ಯಾರ್ಥಿಗಳು ಎಂಬ ಹೆಸರಿನ ಚಿಕ್ಕ ಗುಂಪೊಂದು ಅವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿತು. ಯೇಸು ಕ್ರಿಸ್ತನು ಕ್ರೈಸ್ತ ಸಭೆಯನ್ನು ಸಂಘಟಿಸಿದ್ದು ಸುವಾರ್ತೆ ಸಾರುವ ಕೆಲಸಕ್ಕಾಗಿ ಎನ್ನುವುದನ್ನು ಮನಗಂಡ ಅವರು ಭೂಮಿಯಾದ್ಯಂತ ಸುವಾರ್ತೆ ಸಾರುವ ಕೆಲಸದಲ್ಲಿ ತೊಡಗಿದರು. ಇಸವಿ 1931 ಬೈಬಲ್ ಆಧಾರಿತವಾಗಿ ಯಹೋವನ ಸಾಕ್ಷಿಗಳು ಎಂದು ಹೆಸರು ಬದಲಾಯಿಸಿಕೊಂಡರು.
ಅಪೋಸ್ತಲರ ಕಾರ್ಯಗಳು 1:8 ಹೇಳುತ್ತದೆ, ಆದರೆ ಪವಿತ್ರಾತ್ಮವು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯಗಳಲ್ಲಿಯೂ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದನು. ಅಪೋಸ್ತಲರ ಕಾರ್ಯಗಳು 2:1 ಹೇಳುತ್ತದೆ, ಪಂಚಾಶತಮ ಹಬ್ಬದ ದಿನವು ಮುಂದುವರಿಯುತ್ತಿದ್ದಾಗ ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿಬಂದಿದ್ದರು. ವಚನ 4 ಹೇಳುತ್ತದೆ, ಆಗ ಅವರೆಲ್ಲರೂ ಪವಿತ್ರಾತ್ಮದಿಂದ ತುಂಬಿದವರಾಗಿ ಆ ಆತ್ಮವು ತಮಗೆ ಮಾತಾಡಲು ಶಕ್ತಿಯನ್ನು ಕೊಡುತ್ತಿದ್ದ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಲಾರಂಭಿಸಿದರು. ಅಪೋಸ್ತಲರ ಕಾರ್ಯಗಳು 5:42 ಹೇಳುತ್ತದೆ, ಪ್ರತಿ ದಿನ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಅವರು ಎಡೆಬಿಡದೇ ಬೋಧಿಸುತ್ತಾ ಕ್ರಿಸ್ತ ಯೇಸುವಿನ ಕುರಿತಾದ ಸುವಾರ್ತೆಯನ್ನು ಸಾರುತ್ತಾ ಇದ್ದರು.
4. ಯಹೋವನ ಸಾಕ್ಷಿಗಳು ಹೇಗೆ ಸಂಘಟಿತರಾಗಿದ್ದಾರೆ? 1ನೇ ಶತಮಾನದಲ್ಲಿ ಎಲ್ಲ ಕ್ರೈಸ್ತ ಸಭೆಗಳ ಉಸ್ತುವಾರಿಯನ್ನು ಆಡಳಿತ ಮಂಡಳಿ ನೋಡಿಕೊಳ್ಳುತ್ತಿತ್ತು. ಕ್ರೈಸ್ತ ಸಭೆಯ ಶಿರಸ್ಸು ಯೇಸು ಎಂದು ಅದು ಅಂಗೀಕರಿಸಿತ್ತು. ಇಂದು ಸಹ ಭೂಮಿಯಾದ್ಯಂತ ಇರುವ ಯಹೋವನ ಸಾಕ್ಷಿಗಳನ್ನು ಆಡಳಿತ ಮಂಡಳಿಯ ಸದಸ್ಯರು ನಿರ್ದೇಶಿಸುತ್ತಾರೆ. ದೇಶ ವಿದೇಶಗಳಲ್ಲಿ ಇರುವ ಯಹೋವನ ಸಾಕ್ಷಿಗಳ ಬ್ರಾಂಚ್ ಆಫೀಸ್ಗಳು ಈ ಆಡಳಿತ ಮಂಡಳಿಯ ಕೆಳಗೆ ಕಾರ್ಯನಿರ್ವಹಿಸುತ್ತವೆ. ಬೈಬಲ್ ಸಲಹೆಗಳಿರುವ ಸಾಹಿತ್ಯಗಳನ್ನು 600ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದಿಸಿ ಮುದ್ರಿಸಿ ವಿತರಿಸುವ ಕೆಲಸವನ್ನು ಈ ಬ್ರಾಂಚ್ ಆಫೀಸ್ಗಳು ನೋಡಿಕೊಳ್ಳುತ್ತವೆ. ಹೀಗೆ ಆಡಳಿತ ಮಂಡಳಿ ಜಗತ್ತಿನಾದ್ಯಂತ ಇರುವ 1,00,000ಕ್ಕೂ ಹೆಚ್ಚು ಸಭೆಗಳಿಗೆ ಪ್ರೋತ್ಸಾಹ ಹಾಗೂ ನಿರ್ದೇಶನ ನೀಡುತ್ತಿದೆ. ಪ್ರತಿಯೊಂದು ಸಭೆಯನ್ನು ನೋಡಿಕೊಳ್ಳಲು ಅರ್ಹ ಮೇಲ್ವಿಚಾರಕರು ಇದ್ದಾರೆ. ಅವರನ್ನು ಹಿರಿಯರು ಎಂದು ಕರೆಯಲಾಗುತ್ತದೆ. ಇವರು ದೇವಜನರನ್ನು ಪ್ರೀತಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಾರೆ.
1 ಪೇತ್ರ 5:2-3 ಓದುವುದು, ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿರುವ ದೇವರ ಮಂದೆಯನ್ನು ಪರಿಪಾಲಿಸಿರಿ, ನಿರ್ಬಂಧದಿಂದಲ್ಲ ಇಚ್ಛಾಪೂರ್ವಕವಾಗಿ ಮಾಡಿರಿ, ಅಪ್ರಾಮಾಣಿಕ ಲಾಭದ ಮೇಲಿನ ಪ್ರೀತಿಯಿಂದಲ್ಲ ಸಿದ್ಧ ಮನಸ್ಸಿನಿಂದ ಮಾಡಿರಿ. ದೇವರ ಸೊತ್ತಾಗಿರುವವರ ಮೇಲೆ ದೊರೆತನ ಮಾಡುವವರಾಗಿರದೆ ಮಂದೆಗೆ ಮಾದರಿಗಳಾಗಿರಿ.
ದೇವರ ರಾಜ್ಯದ ಕುರಿತ ಸಿಹಿಸುದ್ದಿ ತಿಳಿಸಲು ಮತ್ತು ಶಿಷ್ಯರನ್ನಾಗಿ ಮಾಡಲು ಯಹೋವನ ಸಾಕ್ಷಿಗಳಾದ ನಾವು ಸುಸಂಘಟಿತರು. ಯೇಸುವಿನ ಶಿಷ್ಯರ ಮಾದರಿಯನ್ನು ಅನುಸರಿಸುತ್ತಾ ಮನೆ ಮನೆಗೆ ಹೋಗಿ ಸುವಾರ್ತೆ ತಿಳಿಸುತ್ತೇವೆ. ಸೃಷ್ಟಿಕರ್ತನ ಬಗ್ಗೆ ಸತ್ಯ ತಿಳಿಯಲಿಚ್ಛಿಸುವ ಜನರಿಗೆ ಬೈಬಲ್ ವಿಷಯಗಳನ್ನು ಕಲಿಸುತ್ತೇವೆ. ಯಹೋವನ ಸಾಕ್ಷಿಗಳಾದ ನಮ್ಮದು ಕೇವಲ ಒಂದು ಸಂಘಟನೆ ಅಲ್ಲ, ಪ್ರೀತಿಯ ತಂದೆ ಇರುವ ಒಂದು ವಿಶ್ವ ಕುಟುಂಬ. ದೇಶ ಭಾಷೆ ಎಂಬ ಭೇದವಿಲ್ಲದೆ ನಾವು ಸೋದರ ಸೋದರಿಯರಂತೆ ಇದ್ದೇವೆ. ಯಹೋವ ದೇವರ ಇಷ್ಟವನ್ನು ಮಾಡಲು ಹಾಗೂ ಪರರಿಗೆ ಸಹಾಯ ಮಾಡಲು ಸಂಘಟಿತರಾಗಿರುವ ಕಾರಣ ಯಹೋವನ ಸಾಕ್ಷಿಗಳಂತೆ ಬೇರೊಂದು ಸುಖಿ ಸಮುದಾಯ ಜಗತ್ತಿನಲ್ಲಿ ಇಲ್ಲ.
ಕೀರ್ತನೆ 33:12 ಹೇಳುತ್ತದೆ, ಯಾವ ಜನರಿಗೆ ಯಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು.
ಅಪೋಸ್ತಲರ ಕಾರ್ಯಗಳು 20:35 ಹೇಳುತ್ತದೆ, ಹೀಗೆ ಕಷ್ಟಪಟ್ಟು ದುಡಿಯುವ ಮೂಲಕ ನೀವು ಬಲಹೀನರಿಗೆ ನೆರವು ನೀಡಬೇಕೆಂಬುದನ್ನು ನಾನು ಎಲ್ಲ ವಿಷಯಗಳಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದರಲ್ಲಿ ಹೆಚ್ಚಿನ ಸಂತೋಷವಿದೆ ಎಂದು ಕರ್ತನಾದ ಯೇಸುವೇ ಹೇಳಿದ ಮಾತುಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು.